ವಾಹನದವರೆಲ್ಲ ಸಾಧ್ಯ ಇಲ್ಲ ಅಂತ ಅರ್ಥ. ಅಕ್ಕಿ ಬೇಳೆ ಇದು ಮಾತ್ರಕ್ಕೆ ಅಡಿಗೆ ಆಗಲು ಸಾಧ್ಯ ಇಲ್ಲ, ಏರಬೇಕು, ಅದಕ್ಕೆ ಪ್ರಯತ್ನ ಬೇಕೇ ಬೇಕು, ಮಾಡೋ ಪ್ರಯತ್ನ ಆಗಬೇಕು. ಅದೇ ರೀತಿಯಲ್ಲಿ ಸಂಸಾರದಿಂದ ಬಿಡುಗಡೆ ಮಾಡ್ತಕ್ಕಂಥ ಸಾಧನೆಯನ್ನು ಮಾಡಲೇಬೇಕೇ ಹೊರತು ಯೋಗ್ಯ ಜೀವರಿಗೆ ಸ್ವರೂಪದಲ್ಲಿ ಜ್ಞಾನಾನಂದಗಳಲ್ಲಿ ಜ್ಞಾನ ಆನಂದಾದಿಗಳು ಇರದ ಮಾತ್ರಕ್ಕೇನೆ ಏನಾಗಬೇಕಾಗಿಲ್ಲ, ತಮ್ಮಷ್ಟಿತಾವೇನೆ ತಮ್ಮಷ್ಟಿತಾವೇ ಅಭಿವ್ಯಕ್ತವಾಗಬೇಕಾದ ಕಾರಣ ಇಲ್ಲ ಅಂಥೇಳಿ. ನಚ ಮುಕ್ತತ್ವಾದಿ ಗುಣಸಾಮ್ಯಾತ್ ಬ್ರಹ್ಮಾದೀನಾಂ ಭಕ್ತಿಯಾದಿ ಗುಣಸಾಮ್ಯಂ. ಈಗ ಬ್ರಹ್ಮಾದಿಗಳಿಗೆಲ್ಲ ಮುಕ್ತರಾಗ್ತಾರೆ ಅಂತ ತಿಳ್ಕೊಂಬೋಣ. ಬ್ರಹ್ಮಾದಿಗಳೆಲ್ಲ ಮುಕ್ತರಾದ ಮೇಲೆ ಅವರಲ್ಲಿ ಮುಕ್ತತ್ವ ಅನ್ನೋದು ಕಾಮನ್ ಫ್ಯಾಕ್ಟರ್ ಆದ್ದರಿಂದ ಎಲ್ಲ ಮುಕ್ತರಲ್ಲೂ ಕಾಮನ್ ಫ್ಯಾಕ್ಟರ್ ಯಾವುದು? ಮುಕ್ತ. ಎಲ್ಲ ರಿಟೈರ್ಡ್ ಪೀಪಲಲ್ಲಿ ಏನೇ ಇರಲಿ, ಅವನು ಕ್ಲಾಸ್ ಒನ್ ಇರಲಿ ಕ್ಲಾಸ್ ಫೋರ್ ಇರಲಿ, ಕಾಮನ್ ಏನಿದೆ ರಿಟೈರ್ಡ್ ಅಂತ ಕಾಮನ್ ಇದೆ. ಅದೇ ರೀತಿಯಲ್ಲಿ ಮುಕ್ತತ್ವ ಅಂತ ಕಾಮನ್ ಇದೆ. ಅಂದಮೇಲೆ ಎಲ್ಲರಿಗೂ ಕೂಡ ಏನು ಬರಬಹುದು? ಭಕ್ತಿಯಾದಿ ಗುಣಸಾಮ್ಯಂ, ಭಕ್ತಿಯಾದಿ ಎಲ್ಲ ಗುಣಗಳಲ್ಲೂ ಸಾಮ್ಯ ಬರಲಿ, ಇದು ಇಷ್ಟಾದ್ವೈತ ಮತದ ವಾದ ಇದು. ಅದಕ್ಕೆ ಹೇಳ್ತಾರೆ ಸಾಧ್ಯ ಇಲ್ಲ. ಯಥಾ ಯಥಾ ಅಧಿಕಾರೋ ವಿಶಿಷ್ಯತೆ ದೇವಂ ಜ್ಞಾನಂ ಭಕ್ತಿರ್ಬಲಂಚ ವಿಶಿಷ್ಯತೆ ಮುಕ್ತೌ ಆನಂದ ಏತೇ ಚ ಗುಣ ವಿಶಿಷ್ಯಂತೆ ಅತ ಆಹುರು ಬ್ರಹ್ಮಣೇ ಮುಕ್ತಾಬಲಿಂ ಹರಂತಿ ಇತ್ಯಾದಿ ವಿಶೇಷ ದೃಷ್ಟೇ. ಅದು ಸರಿಯಲ್ಲ, ಬರೀ ಜೀವರಲ್ಲಿ ಭೇದ ಅಷ್ಟೇ ನಾವು ಹೇಳಿಲ್ಲ. ಏನು ಹೇಳಿದ್ದೇವೆ? ತಾರತಮ್ಯನೂ ಶ್ರುತಿ ಹೇಳಿದೆ. ತಾರತಮ್ಯ ಇರೋ ಅನಾದಿಯಲ್ಲಿ ಅನಾದಿಕಾಲದಿಂದ ಸ್ವರೂಪದಲ್ಲೇ ತಾರತಮ್ಯ ಇರೋದ್ರಿಂದ ತಾರತಮ್ಯಕ್ಕೆ ತಕ್ಕಂತೆ ಸಾಧನೆ ಮಾಡೋದ್ರಿಂದ ಸಾಧನೆ ತಕ್ಕಂತೆ ಫಲ ಬರೋದ್ರಿಂದ ಮುಕ್ತಿಯಲ್ಲೂ ಕೂಡ ಜ್ಞಾನಾದಿ ಗುಣದಲ್ಲಿ ಎಲ್ಲರಿಗೂ ಕೂಡ ಸಾಮ್ಯ ಇಲ್ಲ. ಯಥಾ ಯಥಾ ಅಧಿಕಾರೋ ವಿಶಿಷ್ಯತೆ ಹೇಗೆ ಹೇಗೆ ಅರ್ಹತೆ ಜಾಸ್ತಿ ಆಗುತ್ತೋ ಏವಂ ಜ್ಞಾನಂ ಭಕ್ತಿರ್ ಬಲಂಚ ವಿಶಿಷ್ಯತೆ ಅದಕ್ಕೆ ತಕ್ಕಂತೆ ಜ್ಞಾನ ಭಕ್ತಿ ಬಲ ಎಲ್ಲ ಏನಾಗುತ್ತೆ ವಿಶೇಷವಾಗಿರುತ್ತೆ. ಮುಕ್ತವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತೀವಲ್ಲ, ಹಾಗೆ ಅಧಿಕ ಅರ್ಹತೆ ತಕ್ಕಂತೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ಆಗಿರಬೇಕು. ಮುಕ್ತವು ಆನಂದ ಏತೇಜ ಜ್ಞಾನ ಭಕ್ತಿ ಬಲ ಅಷ್ಟೇ ಇಲ್ಲ, ಆನಂದ ಆನಂದ ಗುಣವೂ ಕೂಡ ಮುಕ್ತವು ಮುಕ್ತಿಯಲ್ಲೂ ಕೂಡ ಏತೇ ಗುಣ ಏತೇಜ ಗುಣ ವಿಶಿಷ್ಯಂತ ಎಲ್ಲ ಅದು ಅನಾದಿ ಕಾಲದಿಂದ ಅರ್ಹತೆಗೆ ತಕ್ಕಂತೆ ಜ್ಞಾನಾದಿಗಳಿರೋದ್ರಿಂದ ಮುಕ್ತರಾದ ಮೇಲೂ ಕೂಡ ಅದೇ ರೀತಿಯಲ್ಲೇ ಇರುತ್ತೆ ಹೊರತು ಒಂದೇ ರೀತಿ ಇರೋದಿಲ್ಲ. ಅತಾಹುರು ಬ್ರಹ್ಮಣೇ ಮುಕ್ತಾ ಬಲಿಂ ಹರಂತಿ ಇತ್ಯಾದಿ ವಿಶೇಷ ದೃಷ್ಟೇ. ಆದ್ದರಿಂದ ಮುಕ್ತರಾದರೂ ಕೂಡ ಬ್ರಹ್ಮದೇವರಿಗೆ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ. ಬಲಿ ಅಂದರೆ ಪೂಜೆ, ಎಲ್ಲ ದೇವತೆಗಳು ಪೂಜೆ ಮಾಡ್ತಾರೆ. ಆದರೆ ಬ್ರಹ್ಮದೇವರು ಜೀವೋತ್ತಮರಾಗೇ ಇರ್ತಾರೆ. ಹೇಗೆ ಮುಷ್ಟ ಸರ್ವೋತ್ತಮತ್ವ ಅನಾಧಿಕಾರದ ಶಿಷ್ಟವಾಗಿರತಕ್ಕಂಥ ಪ್ರಮೇಯವೋ ಬ್ರಹ್ಮದೇವರ ಜೀವೋತ್ತಮತ್ವ ಕೂಡ ಅಷ್ಟೇ ಶ್ರೇಷ್ಠವಾದದ್ದು, ಮುಕ್ತಿಯಲ್ಲೂ ಕೂಡ ಬದಲಾಗೋದಿಲ್ಲ ಅಂತೇಳಿ. ನಚ ಸಂಹಾರಕರ್ತು ಅಸಂಹಾರಾತ್ ಅನ್ಯರಕ್ಷಾಯ ಅಯೋಗ ಸಸೃಜತಿ ಸಪಾಲಯತಿ ಸವಿನಾಶಯತಿ ಇತ್ಯಾದಿ ವಿಶೇಷ ವಾಕ್ಯ ಅನ್ನದಾನಾದಿ ಉಪಪತ್ತೇಶ್ಚ. ನಚ ಸಂಹಾರಕರ್ತು ಅಸಂಹಾರಾತ್ ಅನ್ಯರಕ್ಷಾಯ ಅಯೋಗ. ಸಂಹಾರಕರ್ತೃವಾದ ಭಗವಂತ ಸಂಹಾರ ಮಾಡೋದನ್ನು ಬಿಟ್ಟು ಬೇರೆ ರಕ್ಷಣೆಯನ್ನು ಬೇಕಾದರೆ ಮಾಡಲಿ, ಸಂಹಾರ ಯಾಕೆ ಮಾಡಬೇಕು ಅಂತ ಕೇಳಿದರೆ ಹಿಂದೆ ಏನಿದೆ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳಿದ್ದ. ಮಾಡಬೇಕು ಯಾತಕ್ಕೆ ಅಂತ ಕೇಳಿದ. ಯಾತಕ್ಕೆ ಅಂತ ಕೇಳು, ಅದಕ್ಕೆ ಆಧಾರ ಇದೆ. ದೇವರು ಮಾಡ್ತಾನೆ ಅಂತ ಆಧಾರ ಅಂದರೆ ಮಾಡ್ತಾನೆ ಹೊರತು ಹಿಂದೆ ವಾದ ಇತ್ತು ಏನಂತ ಅವನಿಗೆ ಸೃಷ್ಟಿಕರ್ತರೇ ಬೇರೆ ಲಯಕರ್ತರೇ ಬೇರೆ ಅಂತ ನಿಯಮ ಇರೋದ್ರಿಂದ ವಿಷ್ಣು ಸ್ಥಿತಿಕರ್ತನಾದ್ದರಿಂದ ಸೃಷ್ಟಿನೂ ಮಾಡೋದು ಬೇಡ ಲಯ ಮಾಡೋದು ಬೇಡ. ಬ್ರಹ್ಮದೇವರು ಸೃಷ್ಟಿ ಮಾಡಲಿ ರುದ್ರದೇವರು ಲಯ ಮಾಡಲಿ ಅಂತ ಕೇಳಿದರೆ ವಿಷ್ಣುವಿನಲ್ಲಿ ಲೋಕದ ನ್ಯಾಯವನ್ನು ಅಪ್ಲೈ ಮಾಡಬಾರದು. ಲೋಕದಲ್ಲಿ ಸೃಷ್ಟಿದೇವನೇ ಸಾಯಿಸೋದು ಕಷ್ಟ, ಸಾಧ್ಯ ಇಲ್ಲ. ಆದರೆ ಭಗವಂತನ ಯಾವುದು ಅಭಿಮಾನಾದಿಗಳಿಲ್ಲ ಅದರಿಂದ ಮಾಡ್ತಾರೆ ಅಂತ ಹೇಳಿದರು. ಈಗೇನು ಹೇಳ್ತಾರೆ? ಸಂಹಾರ ಮಾಡ್ಕೊಂಡು ಹೋಗಲಿ ಪರಮಾತ್ಮ, ಸೃಷ್ಟಿನೂ ಮಾಡ್ಕೊಂಡು ಹೋಗಲಿ, ರಕ್ಷಣೆ ಯಾತಕ್ಕೆ ಮಾಡಬೇಕು ಅಥವಾ ರಕ್ಷಣೆ ಮಾಡಿ ಸಂಹಾರ ಯಾತಕ್ಕೆ ಮಾಡಬೇಕು, ಯಾವ್ದಾದ್ರು ಬಂದು ಬಿಡಲಿ ಅಂತ. ಅದಕ್ಕೆ ಹೇಳ್ತಾರೆ ಅದು ಆಧಾರದಿಂದ ಒಪ್ಪಲೇಬೇಕು. ಸಸೃಜತಿ ಸಪಾಲಯತಿ ಸವಿನಾಶಯತಿ ಇತ್ಯಾದಿ ವಿಶೇಷ ವಾಕ್ಯ. ಸೃಷ್ಟಿನೂ ಅವನೇ ಮಾಡ್ತಾನೆ, ಪಾಲ್ಯನೂ ಅವನೇ ಮಾಡ್ತಾನೆ, ವಿನಾಶವನ್ನು ಅವನೇ ಮಾಡ್ತಾನೆ ಅಂತ ವಿಶೇಷ ವಾಕ್ಯ ಇರೋದ್ರಿಂದ ಹಾಗೆ ಒಪ್ಪಬೇಕು. ಅನ್ನದಾನಾದಿ ಉಪಪತ್ತೇಶ್ಚ ಲೋಕದೊಳಗೂ ಕೂಡ ಸೃಷ್ಟಿ ಮಾಡಿದವನೇ ಅನ್ನದಾನಾದಿಗಳನ್ನು ಮಾಡಿ ಹೇಗೆ ಬೆಳೆಸ್ತಾನೋ ದೇವರು ಹಾಗೆ ಸ್ಥಿತ್ಯಾದಿಗಳನ್ನು ಮಾಡ್ತಾನೆ, ವಿರೋಧ ಏನೂ ಇಲ್ಲ ಅಂಥೇಳಿ. ತಚ ಅವ್ಯಕ್ತ ಸ್ವಭಾವಸ್ಯ ದರ್ಶನೆ ತರ್ಕಬಾಹ ಅನಂತಶಕ್ತಿತ್ವಾತ್ ವಿಷ್ಣೋ ತಚ್ಛಕ್ತಿಯ ಅವ್ಯಕ್ತಶಾಪಿ ದರ್ಶನೋಪಪತ್ತೇಹೇ. ಈಗ ದೇವರು ವ್ಯಕ್ತನೋ ಅವ್ಯಕ್ತನೋ ಅಂತ ಪ್ರಶ್ನೆ. ದೇವರು ವ್ಯಕ್ತನೋ ಅವ್ಯಕ್ತನೋ ದೇವರು ಏನಂತ ಹೇಳಬೇಕು? ವ್ಯಕ್ತನೋ ಅವ್ಯಕ್ತನೋ ದೇವರು? ಅವ್ಯಕ್ತನೇ. ದೇವರು ಅವ್ಯಕ್ತ, ಸದಾ ಅವ್ಯಕ್ತ. ಮತ್ತೆ ದೇವರು ಸದಾ ಅವ್ಯಕ್ತ, ಅದು ಬೇರೆ. ದೇವರೆಂದು ಕಾಣೋದಿಲ್ಲ ಅಂತ ಹೇಳಿ ಹಾಗಿದ್ರೆ, ಸದಾ ಅವ್ಯಕ್ತವಾಗಿರ್ತಕ್ಕಂಥ ದೇವರು ಎಂದೂ ಕಾಣೋದಿಲ್ಲ ಅಂತ ಯಾಕೆ ಹೇಳಬಾರದು? ನಚ ಅವ್ಯಕ್ತ ಸ್ವಭಾವಶ್ಚ ದರ್ಶನೇ ತರ್ಕಭಾಸ. ಅವ್ಯಕ್ತನಾದವನು ವ್ಯಕ್ತನಾಗ್ತಾನೆ ಅಂದರೆ ಕಾಂಟ್ರಡಿಕ್ಷನ್. ಅವ್ಯಕ್ತನಾದವನು ವ್ಯಕ್ತ ಆಗಲೇಬಾರದು. ಆದ್ದರಿಂದ ತರ್ಕಕ್ಕೆ ಬಾಧ ಬರೋದರಿಂದ, ಯುಕ್ತಿಗೆ ವಿರೋಧ ಬರೋದರಿಂದ ಅವ್ಯಕ್ತನಾದ ದೇವರು ಎಂದೂ ಕಾಣೋದೇ ಇಲ್ಲ ಅಂತ ಹೇಳೋಣ. ಅಪರೋಕ್ಷ ಜ್ಞಾನದ ಹೋಗ್ಬಿಟ್ರೆ ಏನು ಮಾಡ್ತಾನೆ ಅವನು? ಅಪರೋಕ್ಷ ಜ್ಞಾನ ಇಲ್ಲ ಅಂತಾಯ್ತಲ್ಲ. ಅಪರೋಕ್ಷ ಇಲ್ಲ ಅಂದಮೇಲೆ ಏನಿಲ್ಲ? ಸಾಧನೆ ಯಾಕೆ ಮಾಡಬೇಕಾಗಿತ್ತು? ಸಾಧನೆ ಇಲ್ಲ, ಮೋಕ್ಷನೇ ಇಲ್ವಲ್ಲ. ಸೊ ಒಟ್ಟು ಬಿಡಬೇಕು. ಪರೀಕ್ಷೆ ಇಲ್ಲ ಅಂತ ಹೇಳಿದ ತಕ್ಷಣ ಓದೋದು ಬಿಡೋದು ನಿಲ್ಲಿಸ್ತಾನಲ್ಲ. ಹಾಗೆ ಅನಂತ ಶಕ್ತಿತ್ವಾ ವಿಷ್ಣು ತಚ್ಛಕ್ತಿಯ ಅವ್ಯಕ್ತಶ್ಚಾಪಿ ದರ್ಶನೋಪಪತ್ತೇ. ಬಹಳ ಇಂಪಾರ್ಟೆಂಟ್. ದೇವರು ಅವ್ಯಕ್ತ ಹೌದು, ಆದರೆ ಅನಂತ ಶಕ್ತನಾದ ಪರಮಾತ್ಮ ತನ್ನ ಇಚ್ಛೆಯಿಂದ ಯೋಗ್ಯರಿಗೆ ದರ್ಶನ ಕೊಡ್ತಾನೆ. ಅದು ಬಹಳ ಮುಖ್ಯ. ದೇವರನ್ನು ಬೈ ಚಾನ್ಸ್ ಯಾರು ನೋಡೋ ಚಾನ್ಸ್ ಇಲ್ಲೇ ಇಲ್ಲ, ಗೊತ್ತಾಯ್ತಾ? ಅದಕ್ಕೆ ದುರ್ಯೋಧನಾಗಿ ನೋಡೋಕ್ಕಾಗಲೇ ಇಲ್ಲ. ಅಷ್ಟು ಜನಗಳ ಮಧ್ಯೆ ಯಾರಿಗೆ ತೋರಿಸ್ಬೇಕು ಅಂತಿದ್ದ ಅವ್ರಿಗೆ ಮಾತ್ರ ಕೃಷ್ಣ ತೋರಿಸಿದ್ದಾರೆ ಹೊರತು ಬೇರೆಯವರು ತೋರಿಸಲೇ ಇಲ್ಲ. ದೇವ್ರ ವೈಭವ ಅದು, ಯಾರಿಗೆ ಬೇಕು ಅವ್ರಿಗೆ ಮಾತ್ರ ಕಾಣಿಸ್ತಾನೆ, ಬೇರೆಯವ್ರಿಗೆ ಕಾಣಿಸೋದಿಲ್ಲ. ಮತ್ತು ಕಾಣಿಸೋದಿಲ್ಲ ಅಂತೀರಿ, ಕಾಣ್ತಾನೆ ಅಂತೀರಿ, ವಿರೋಧ ಬರಲಿಲ್ಲ ಅಂದರೆ ವಿರೋಧ ಯಾಕೆ ಬರೋದಿಲ್ಲ? ಸರ್ವಶಕ್ತನಾದ್ದರಿಂದ ವಿಷ್ಣು ಯಾರಿಗೆ ಕಾಣಿಸ್ಬೇಕು ಅವ್ರಿಗೆ ಮಾತ್ರ ಕಾಣಿಸಿ ಬೇರೆಯವರಿಗೆ ಕಾಣಿಸ್ದಂತೆ ಇರುತ್ತೆ. ಅದು ಅವನ ಶಕ್ತಿ ಸಾಮರ್ಥ್ಯ ಇದೆ. ಲೋಕದಲ್ಲಿ ಹಾಗಲ್ಲ. ರಾಜ ನೋಡಬಾರ್ದು, ರಾಜ ಯಾರಿಗೂ ಕಾಣ್ತಾನೆ, ಎಲ್ಲರಿಗೂ ಕಂಡುಬಿಡ್ತಾನೆ ರಾಜ. ಅರ್ಥ ಆಯ್ತಾ? ಈಗ ನೋಡಬಾರ್ದವರಿಗೂ ಕಂಡುಬಿಡ್ತಾನೆ. ದೇವ್ರು ಹಾಗಲ್ಲ, ಯಾರಿಗೆ ಬೇಕು ಅವ್ರಿಗೆ ಮಾತ್ರ ಕಾಣ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಕೂಡ ದೇವರು ಕಾಣಬಾರದು ಅಂತಾಗಲಿಲ್ಲ, ಕಾಣ್ತಾನೆ ಅಂತ ಅಷ್ಟೇ, ಎಲ್ಲರಿಗೂ ಕಾಣಲಿ ಅಂತಾನೆ. ಕಾಣದಂದ್ರೆ ಯಾರಿಗೂ ಕಾಣಬಾರದು ಅಂತಾನೆ. ಹಾಗಿಲ್ಲ, ಯಾರಿಗೆ ಬೇಕು ಅವ್ರಿಗೆ ಮಾತ್ರ ಕಾಣೋ ಶಕ್ತಿ ದೇವರಿಗಿರೋದ್ರಿಂದ ದೇವರು ಕಂಡೇ ಕಾಣ್ತಾನೆ ಯೋಗ್ಯರಿಗೆ. ಆದ್ದರಿಂದ ದೇವರು ಕಾಣೋ ಹಾಗೆ ನಾವು ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ಅವನಾಗಿ ತೋರಿಸ್ಬೇಕು. ಅವನಾಗಿ ಯಾವಾಗ ತೋರಿಸ್ತಾನೆ? ಪ್ರಸನ್ನನಾದರೆ ತೋರಿಸ್ತಾರೆ, ಕಂಡವರಾಗಿ ತೋರಿಸ್ತಾರೆ. ಅರ್ಥ ಆಯ್ತಾ? ಈಗ ಕಂಡವರೆಲ್ಲ ತೋರಿಸೋದಿಲ್ಲ. ಆದ್ದರಿಂದ ಪರಮಾತ್ಮ ಮತ್ಪ್ರಸಾದಾತ್ ಪರಾಂ ಶಾಂತಿಂ ಅಚರೇಣಾಧಿಗಚ್ಚೆನ್ ಜಿಜ್ಞಾಸೋತ್ಥ ಜ್ಞಾನಜಾತ್ ತತ್ಪ್ರಸಾದಾದೇವ ಮುಚ್ಚನೆ. ಯಾರಿಗೆ ಒಲಿತಾನೋ ಅವರಿಗೆ ಕಾಣಿಸ್ತಾನೆ. ಯಾರಿಗೆ ಒಲಿತಾನೆ? ತನ್ನ ಭಕ್ತಿ ಮಾಡೋರಿಗೆ ಒಲಿತಾನೆ. ಭಕ್ತಿ ಯಾರು ಮಾಡ್ತಾರೆ? ತನ್ನ ವಿಷಯ ತಿಳ್ಕೊಂಡವ್ರಿಗೆ ಒಲಿ ಮಾಡ್ತಾರೆ. ತಿಳ್ಕೊಬೇಕಾದ್ರೆ ಏನು ಮಾಡಬೇಕು? ಶಾಸ್ತ್ರ ಓದಬೇಕು. ಇಲ್ಲಿ ಲಿಂಕ್ ಬಂದವೆ. ದೇವರು ಒಯ್ಯಬೇಕಾದ್ರೆ ಅಂತ ಇರು ಕಾನ್ವೊಕೇಶನ್ ಆಗಬೇಕಾದ್ರೆ ಏನಾಗಿರ್ಬೇಕು ಅವನು? ಪಾಸ್ ಆಗಿಲ್ಲ, ಎಂಟ್ರಿನೇ ಇಲ್ಲ ಒಳಗಡೆ. ಎಂಟ್ರಿನೇ ಸಿಗೋದಿಲ್ಲ. ಫಸ್ಟ್ ಆಫ್ ಆಲ್ ಅದು ಏನೇ ಆಗಿದ್ರು ಕೂಡ ಅದಕ್ಕೆ ಎಂಟ್ರಿ ಸಿಗಬೇಕಾದ್ರೆ ಆ ಕೋರ್ಸ್ ಯಾಕೆ ಪಾಸ್ ಮಾಡಿರಬೇಕು? ದೇವ್ರ ದರ್ಶನ ಕೊಡಬೇಕಾದ್ರೆ ತತ್ವಜ್ಞಾನ ಸಂಪಾದನೆ ಮಾಡಿರಲೇಬೇಕು. ದೇವರು ಅವ್ಯಕ್ತನಾಗಿ ತೋಂ ತದವ್ಯಕ್ತ ಮಾಹಿ ಓಂ ಬ್ರಹ್ಮಸೂತ್ರ. ಆ ಸೂತ್ರದ ಅರ್ಥ ಇದಿಷ್ಟು ಕೂಡ. ದೇವರು ಅವ್ಯಕ್ತನೂ ಹೌದು, ವ್ಯಕ್ತನಾಗ್ತಾನೇನು ಹೌದು, ವ್ಯಕ್ತನಾದ ಮಾತ್ರ ಉಳಿದವರು ಕಾಣೋದಿಲ್ಲನೂ ಹೌದು, ಯಾರೇ ಬೇಕು ಅವರಿಗೆ ಮಾತ್ರ ಕಾಣ್ತಾನೆ. ಇದೆಲ್ಲ ಯಾಕೆ ಸಾಧ್ಯವಾಯಿತು ಅಂದರೆ ಅನಂತ ಶಕ್ತನಾದ್ದರಿಂದ. ದಚ ಗುಣಾನಾಂ ಗುಣಿಸ್ವರೂಪತ್ವಂ ವಿರುದ್ಧಂ ಕಾಲಾದಿ ದೃಷ್ಟಾಂತ. ನಚ ಗುಣಾನಾಂ ಗುಣಿಸ್ವರೂಪತ್ವಂ ವಿರುದ್ಧಂ ಕಾಲಾದಿ ದೃಷ್ಟಾಂತ. ಆಗೊಂದು ಪ್ರಶ್ನೆ ಬಂತು. ದೇವರು ಗುಣ ಹೊಂದಿದವನೋ ಗುಣವಾಗಿರೋನೋ? ಅವನೇ ಗುಣನೋ ಅವನೇ ಗುಣಿಯೋ? ವೇದಗಳಲ್ಲಿ ಎರಡೂ ಬರುತ್ತೆ. ಆನಂದಂ ಬ್ರಹ್ಮೇತಿ ವ್ಯಜ ಆನಾ. ದೇವನ ಆನಂದ ಅಂತಲೇ ಕರೀತಾರೆ, ಆನಂದಿ ಅಂತಲೂ ಕರೀತಾರೆ. ಆನಂದೋ ನಂದನೋ ನಂದ ಭವನಮಾಲಿ ಹಲಾಯುಧ. ಭಗವಾನ್ ನಂದಿ, ಭಗವಾನ್ ನಂದಿ, ನಂದಿನೂ ಹೌದು, ಆನಂದ ಇರೋನು ಹೌದು, ಆನಂದನೂ ಹೌದು. ದೇವರಾಗಿರ ಆನಂದ ಗುಣ ಅದು. ಆನಂದಿ ಗುಣ ಹೊಂದಿರೋನು, ಆನಂದ ಗುಣ, ಆನಂದಿ ಗುಣ ಹೊಂದ. ಧನ ಧನವಾನ್ ಇಬ್ಬರು ಒಂದೇ ಆಗ್ತಾರ? ಧನ ಧನವಾನ್ ಇಬ್ಬರು ಒಂದೇನಾ? ಅಲ್ಲ. ಸೊ ಆನಂದ ಆನಂದವಾನ್ ಇಬ್ಬರು ಒಂದೇ ಆಗಬೇಕು ಅಂತ ಕೇಳಿದ. ಅದು ಯಾವುದೋ ಎಕ್ಸಾಂಪಲ್ ತೊಗೊಂಡು ಅದಕ್ಕೆ ಹೇಳ್ತಾರೆ. ಹಾಗಲ್ಲ, ನಿತ್ಯ ಗುಣ ನಾಮ ಗುಣಿ ಸ್ವರೂಪತ್ವ ವಿರುದ್ಧ. ಗುಣಗಳ ಗುಣಿಯ ಸ್ವರೂಪ ವಿರುದ್ಧವಲ್ಲ. ಕಾಲಾದಿ ದೃಷ್ಟಾಂತ, ಕಾಲಾದಿ ದೃಷ್ಟಾಂತ ಇದೆ ಅಂತ ಹೇಳಿದ್ದಾರೆ. ಕಾಲಾದಿ ದೃಷ್ಟಾಂತ ಅದಕ್ಕೆ ಒಂದು ಅಹಿಕುಂಡಲ ನ್ಯಾಯ ಅಂತ ಕರೀತಾರೆ. ಒಂದು ಹಾವಿರುತ್ತೆ, ಸುತ್ಕೊಂಡ್ಬಿಟ್ಟಿದೆ, ಹೇಗೆ ನೋಡಿದರೆ ಸುತ್ತಕೊಂಡಾಗೂ ಕಾಣುತ್ತೆ. ಅದು ಹಾವಾಗಿರೋದು ಹೌದು, ಅದು ಹಾವಾಗಿರೋದು ಅದರ ಸ್ವರೂಪ, ಸುತ್ತಕೊಂಡಿರೋದು ಅದರ ಸ್ವರೂಪ. ಆದ್ದರಿಂದ ಆನಂದವೂ ಸ್ವರೂಪ, ಆನಂದಿಯಾಗಿರೋದು ಹೌದು. ಆದ್ದರಿಂದ ಪರಮಾತ್ಮನಿಗೆ ಸಾಧ್ಯ. ಮತ್ತು ಉಳಿದವರು ಎಲ್ಲರಿಗಿಂತ ದೇವರಲ್ಲಿ ಏನು ವಿಶೇಷ ವಿಶೇಷ ಇದೆ? ಸ್ವಗತ ಭೇದ ವಿವರ್ಜಿತನಾದ್ದರಿಂದ ಆ ಸಾಮರ್ಥ್ಯನೂ ಇದೆ. ವಿಶೇಷ ಬಲದಿಂದಾನೇ ಆನಂದ ಆನಂದ ಎರಡೂ ಕೂಡಿಬಿಡುತ್ತೆ. ದೇವರಿಗೆ ಅಚಿಂತ್ಯಾದ್ಭುತ ಶಕ್ತಿ ಮತ್ತು ವಿಶಿಷ್ಟವಾಗಿರ್ತಕ್ಕಂಥ ಸಾಮರ್ಥ್ಯ ಇರೋದರಿಂದ ಎರಡೂ ಏಕಕಾಲಕ್ಕಾಗಿರೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ. ಸ್ವಗತ ಭೇದ ವಿವರ್ಜಿತ ಅಂಬೋದಕ್ಕೆ ನಿದರ್ಶನ ಇದೆ. ಕಾಲಾದಿ ದುಷ್ಟ ಅಂತ, ಕಾಲ ಅಂದಲೇ ಏನಾಗುತ್ತೆ? ಈಗ ಕಾಲ ನಿತ್ಯ ಹೌದೋ? ಹೌದು. ಆದರೆ ಇವತ್ತು ಈ ಕ್ಷಣ ಅಂಬೋದು ಅನಿತ್ಯ. ಒಂದೇ ಕಾಲದಲ್ಲಿ ಎರಡು ಭಾಗ ಇದೆ, ಅನಿತ್ಯ ಭಾಗ ಇದೆ, ನಿತ್ಯ ಭಾಗ ಇದೆ. ಅದು ಹೇಗೆ ಒಂದೇ ಕಾಲಕ್ಕೆ ಎರಡು ಸಾಧ್ಯವಾಯಿತೋ ಅದೇ ರೀತಿಯಲ್ಲಿ ದೇವರಿಗೆ ಸಾಧ್ಯವಾಗುತ್ತೆ. ಏನು ಸಮಸ್ಯೆನೇ ಇಲ್ಲ. ನಚ ಯಾರು ಒಪ್ಕೊಂಬುದಿಲ್ಲ. ಇವತ್ತು ಕೋರ್ಟ್ನಲ್ಲಿ ಕೊಲೆ ಮಾಡಿದ್ದನ್ನು ನೋಡಿ ಇದು ಮಾಡಿದ್ರು ಒಪ್ಕೊಡೋದಿಲ್ಲ ಅವನು. ಕೊನೆಗೆ ಮರಣದಂಡನೆ ಕೊಟ್ಟಾಗಲೂ ಕ್ಷಮೆ ಕೇಳೋದಿಲ್ಲ. ಎಷ್ಟೋ ಜನಗಳು ಕೆಲವು ಕ್ಷಮೆಗೆ ಅಪ್ಲೈ ಮಾಡ್ತಾರೆ, ಕೆಲವು ಕೇಳೋದಿಲ್ಲ. ಮಾಡೇ ಇಲ್ಲ, ಹಠ ಸಾಧಿಸ್ತಾ ಇದ್ದಾರೆ. ಕಳ್ಳ ಕೊನೆಗೂ ಕೂಡ ಶಿಕ್ಷೆ ಕೊಡ್ತಿರ್ತಕ್ಕಂಥ ನಾನು ಕಳ್ಳನಲ್ಲ ಇತ ಒಂದು ಭಾವನೆ. ಅದು ಒಪ್ಪಕ್ಕಂತಿದ್ರೆ ಇವತ್ತು ಎಷ್ಟೋ ವಿಷಯ ಎಲ್ಲರೂ ಒಪ್ಪೋದು. ಸಂಧಾನ ಮಾಡೋಕ್ಕೆ ಅಂತಿದೆ, ಎಷ್ಟು ಜನ ಒಪ್ಪಿದ್ದೇನೆ ಅಲ್ಲ. ಇವತ್ತು ಸಂಧಾನ ಮಾಡೋಕ್ಕೆ ಅಥಾರಿಟಿ ಇದೆ, ಎಷ್ಟು ಜನ ಮಾಡ್ತಿದ್ದಾರೆ ಹೌದಲ್ಲ. ಕಳ್ಳತನ ಮಾಡಬಾರ್ದು ನಿಯಮ ಇದೆಯಲ್ಲೋ, ಮತ್ತೆ ಎಷ್ಟು ಜನ ಬಿಟ್ಟಿದ್ದಾರೆ ಆಗಿದ್ರೆ. ಸುಳ್ಳು ಹೇಳಬಾರ್ದು ನಿಯಮ ಇದೆಯಲ್ಲ, ಎಷ್ಟು ಜನ ಪಾಲಿಸ್ತಾರೆ. ನಮ್ಮಲ್ಲೇ ಕಾಣ್ತಿದೆ, ಅರ್ಥ ಆಯ್ತಾ? ಈಗ ನಮ್ಮ ದೋಷ ನಮ್ಮಲ್ಲೇ ಕಾಣೋದ್ರಿಂದ ಯಾಕೆ ಮಾಡಿದ್ರೆ ಪ್ರಶ್ನೆ ಇಲ್ಲೇ ಇಲ್ಲ. ಇವತ್ತು ನಮ್ಮಲ್ಲಿ ಎಷ್ಟು ಜನ ಮತ್ತೆ ಇನ್ನೊಬ್ರು ಹೇಳೋದು ಭಾರಿ, ಅವ್ರ್ಯಾಕೆ ಅದ್ವೈತಗಳು ಕೇಳೋದಿಲ್ಲ ಅಂತ ಹೇಳ್ತಾರಲ್ಲ. ಮಕ್ಕಳಿಗೆ ಎಷ್ಟು ಜನ ಹೇಳ್ತಾರೆ, ಹೋಗ್ಲಿ ಕಂಡವ್ರು ಹೇಳೋದು ಬೇಡ, ಮಕ್ಕಳಿಗೆ ಯಾಕೆ ಹೇಳಬಾರ್ದಾಗಿದ್ರೆ? ಇಷ್ಟೆಲ್ಲ ಸ್ಪಷ್ಟ ಇದ್ರೆ ಏಕಾಶಿಪಾಶ್ ಯಾಕೆ ಮಾಡೋದಿಲ್ಲ ಜನ ಅಂತ ಕೇಳ್ತಾರೆ. ಅದು ನೀವ್ಯಾಕೆ ಮಾಡೋದಿಲ್ಲ ಫಸ್ಟು, ಹೌದಲ್ಲ? ನಿಮ್ಮ ಮಕ್ಕಳಿಗೆ ಯಾಕೆ ಹೇಳೋದಿಲ್ಲ, ಅದೇನಾದ್ರು ಮಾಡ್ಕೊಂಡು ಅಂತ ಹೇಗೆ ಹೇಳ್ತೀರಿ? ನಮ್ಮ ಮಾತು ಕೇಳೋದಿಲ್ಲ, ಅದೇ ಹಣೆಬಾರ. ಅರ್ಥ ಆಯ್ತಾ? ಮಾತು ಕೇಳೋದಿಲ್ಲ ಅಂದರೆ ಹೇಗೆ ದೌರ್ಬಲ್ಯ? ಅದು ಅವ್ರ ದೌರ್ಬಲ್ಯ. ಇವತ್ತು ಯಾತಕ್ಕೆ ಲೋಕದಲ್ಲಿ ಎಷ್ಟು ಪ್ರಶ್ನೆಗೆ ಅಲ್ಲೇ ಉತ್ತರ, ನಿತ್ಯ ಜೀವನದ್ದೇ ಉತ್ತರ. ಅಂದರೆ ಸರಿ ಇದ್ರು ಕೂಡ ಯಾಕೆ ಫಾಲೋ ಮಾಡೋದಿಲ್ಲ ಅಂದರೆ ಅದು ಯೋಗ್ಯತೆ ಇಲ್ಲ, ಯೋಗ್ಯತೆ ಇಲ್ಲ, ದೇವರ ಅನುಗ್ರಹ ಇಲ್ಲ ಅಷ್ಟೇ ಹೊರತು ಬುದ್ಧಿ ಬಂದರೆ ಆಗತ್ತೆ. ರಜ ಬ್ರಹ್ಮಾನಂದಾದೀನಾಂ ಅನ್ಯಥಾತ್ವಾತ್ ಅತಚ್ಛಬ್ದತ್ವಂ ತಚ್ಛಬ್ದತ್ವೇ ಲೋಕೋಪಮತ್ವಂ ಚೇತಿ ವಿಲೋಮತಾ ಅಲೌಕಿಕಾಸ್ತಸ್ಯ ಶಬ್ದಾಃ ತಥಾ ಅರ್ಥಾಃ ಅಲೌಕಿಕೋ ಹೇಷ ವಿಷ್ಣುಃ ಪರತ್ವಾತ್ ತಥಾಪಿ ಶಬ್ದಾಃ ಲೌಕಿಕ ಅಪಿ ಅಮುಷ್ಮಿನ್ ಪ್ರವರ್ತಮಾನಾಃ ಅಧಿಕಾರ್ಥಾನ್ ವದಂತಿ ಇತ್ಯಾದಿ ಶ್ರುತಿಭ್ಯೋ ಅಲೌಕಿಕತ್ವ ಅವಗಮಾತ್ ನಚ ಬ್ರಹ್ಮಾನಂದಾದೀನಾಂ ಅನ್ಯಥಾತ್ವಾತ್ ಅತಚ್ಛಬ್ದತ್ವಂ ತಚ್ಛಬ್ದತ್ತೇ ಲೋಕೋಪವತ್ವಂ ಚೇತಿ ವಿಲೋಮತ. ಪರಮಾತ್ಮನ ಬ್ರಹ್ಮಾನಂದಾದಿಗಳೆಲ್ಲ ಕೂಡ ಬೇರೆ ರೀತಿ ಇರೋದ್ರಿಂದ ವಾಚ್ಯವಲ್ಲ ಅಂತಾಗಲಿ ಅಥವಾ ವಾಚ್ಯವಾಗೋದಾದರೆ ಉಳಿದವ್ರು ಗುಣದಂತೆ ಲಿಮಿಟೆಡ್ ಆಗಲಿ, ಎರಡು ವಿಧ. ದೇವ್ರ ಗುಣ ಅರ್ಥನೇ ಆಗಬಾರದು, ಒಂದು ಏನೂ ಗೊತ್ತಾಗಬಾರದು. ಅದು ಗೊತ್ತಾದರೆ ನಮ್ಮ ಆನಂದಂತೆ ಆಗಬೇಕು. ನಮ್ಮ ಆನಂದ ಎಂಥದ್ದು, ಇರೋದು ಹೋಗೋದು ಅಪೂರ್ಣವಾದದ್ದು, ಎರಡರಲ್ಲಿ ಒಂದಾಗಲಿ ಅಂತ ಹೇಳಿದರೆ ಹಾಗಾಗೋದಿಲ್ಲ. ದೇವರ ಆನಂದ ಏನಾಗಿದೆ, ವಾಚ್ಯವೂ ಆಗಿದೆ, ಅಟ್ ದಿ ಸೇಮ್ ಟೈಮ್ ನಮ್ಮ ಆನಂದದ ವಿಲಕ್ಷಣವೂ ಆಗಿದೆ. ಅದನ್ನು ಹೇಳ್ತಾರೆ, ಅಲೌಕಿಕಾಹ ತಸ್ಯ ಶಬ್ದಾಹ ತಥಾ ಅರ್ಥಾಹ ಅಲೌಕಿಕೋ ಹೇಷ ವಿಷ್ಣು ಪರತ್ವ. ಅಲೌಕಿಕವಾದ ಶಬ್ದಗಳಿಂದಲೂ ಭಗವಂತ ವಾಚ್ಯ, ಅದೇ ರೀತಿ ಲೌಕಿಕ ಶಬ್ದಗಳಿಂದಲೂ ಪರಮಾತ್ಮ ವಾಚ್ಯ. ಮೂಲತಃ ಪರಮಾತ್ಮ ಏನಾಗಿದ್ದಾನೆ, ಅಲೌಕಿಕನಾಗಿದ್ದಾನೆ. ಅಲೌಕಿಕ ಅಂದರೆ ಏನು, ಲೋಕದಂತೆ ಇಲ್ಲ ಅಂತ. ಲೋಕ ಈಸ್ ಎಕ್ಸ್ಟ್ರಾಡಿನರಿ. ದೇವರಂತೆ ದೇವರು ಸಾಮಾನ್ಯ ಬುದ್ಧಿವಂತ ಸಾಮಾನ್ಯ ದಡ್ರಂತೆ ಇರೋದಿಲ್ಲ. ದೇವರು ಜೀವರಂತೆ ಇಲ್ಲ, ಅದೊಂದು ವೈಶಿಷ್ಟ್ಯ. ಚೇತನ ಹೌದು, ಅದು ಜೀವರಂತೆ ಇಲ್ಲ ಅಂಬುದು ಹೌದು. ಅದಕ್ಕೆ ಅಲೌಕಿಕ ಅಂತ ಕರೀತಾರೆ. ಲೋಕದಲ್ಲಿರೋದು ಲೌಕಿಕ, ಲೋಕದಲ್ಲಿ ಅಸಾಧ್ಯವಾದದ್ದು ಅಲೌಕಿಕ. ಅಲೌಕಿಕ ಅಂದರೂ ದಿವ್ಯ ಅಂದರೂ ಡಿವೈನ್ ಅಂತ. ತಥಾಪಿ ಶಬ್ದಾಃ ಲೌಕಿಕ ಅಪಿ ಅಮುಷ್ಮಿನ್ ಪ್ರವರ್ತಮಾನಾಃ ಅಧಿಕಾರ್ಥಾನ್ ವದಂತಿ. ಆದರೂ ಕೂಡ ಲೌಕಿಕವಾದ ಶಬ್ದಗಳೇ ದೇವರನ್ನು ಕೂಡ ಹೇಳುತ್ತಾ ಅಲೌಕಿಕವಾದ ವಿಚಾರವನ್ನು ಹೇಳುತ್ತೆ. ಫ್ರಮ್ ಟು ನೋನ್ ಟು ಅನ್ನೋನ್ ಅಂತೀವಲ್ಲ, ಹಾಗೆ ದೇವ್ರ ಗುಣಗಳು ಅಲೌಕಿಕವೇ. ಬಟ್ ನಮಗೆ ಅಲೌಕಿಕದ ಕಾನ್ಸೆಪ್ಟ್ ನಮಗೆ ಗೊತ್ತಿಲ್ಲ, ಆದ್ದರಿಂದ ಲೋಕದ ಕಾನ್ಸೆಪ್ಟ್ ಏನು ಮಾಡ್ಕೋಬೇಕು ನಾವಾಗ ಅರ್ಥ ಮಾಡಿ. ಬೆಟ್ಟ ನೋಡಿದ್ರಿ, ಹಿಮಾಲಯ ಎಷ್ಟು ಎತ್ತ ಅಂತ ಕೇಳ್ತಾನೆ. ಒಂದು ಯಾವ್ದಾದ್ರು ಬೆಟ್ಟ ತೋರಿಸ್ಬೇಕು ಫಸ್ಟು. ಬೆಟ್ಟ ಕಾಣುತ್ತಲ್ಲ, ನೋಡಿದ್ರೆ ತಲೆ ಎತ್ತಿ ನೋಡಿದ್ರು ಅಷ್ಟು ಎತ್ತರ ಇದೆ, ಅವಾಗ ಅರ್ಥ ಆಗುತ್ತೆ. ಆ್ಯಕ್ಚುಲಿ ಆ ಬೆಟ್ಟನೇ ಬೇರೆ, ಈ ಬೆಟ್ಟನೇ ಬೇರೆ, ಅರ್ಥ ಸಂಬಂಧ ಇಲ್ಲ. ಬಟ್ ಒಂದು ಸಂಬಂಧ ಏನಿದೆ, ಈಗ ಎತ್ತರವಾಗಿರುವಿಕೆ ಅಂತ ಇಟ್ಕೊಂಡು ಹೇಗೆ ಮಾತಾಡ್ತಾನೋ ಆ ರೀತಿಯಲ್ಲಿ ಲೌಕಿಕ ಶಬ್ದಗಳು ಕೂಡ ದೇವರನ್ನು ಹೇಳ್ತಾ ಇವೆ. ಆದರೆ ಲೌಕಿಕ ಶಬ್ದಕ್ಕೆ ಲಿಮಿಟೇಷನ್ ಇರೋ ಹಾಗೆ ದೇವರ ಲಿಮಿಟೇಷನ್ ಮಾಡಬಾರ್ದು, ಅದು ವಿಶೇಷ. ಇತ್ಯಾದಿ ಶ್ರುತಿಭ್ಯೋ ಅಲೌಕಿಕತ್ವ ಅವಗಮಾತ್. ದೇವರ ಗುಣಗಳು ಅಲೌಕಿಕ, ಅಲೌಕಿಕ ಶಬ್ದವಾದ ವೇದಗಳಿಂದನೂ ವಾಚ್ಯ, ಲೌಕಿಕ ಶಬ್ದಗಳಿಂದನೂ ವಾಚ್ಯ. ಆದ್ದರಿಂದ ಆನಂದಾದಿ ಲೋಕ ಶಬ್ದಗಳನ್ನು ದೇವರಲ್ಲಿ ಯಾತಕ್ಕೆ ಉಪಯೋಗಿಸ್ಬೇಕು ಅಂತ ಕೇಳಿಕೊಡೋದು ಉಪಯೋಗಿಸ್ಲಿಕ್ಕೆ ಬರುತ್ತೆ ಅಂತ ಹೇಳಿದರು. ನಚ ಬ್ರಹ್ಮಾದ್ಯಾನಂದ ವೈಚಿತ್ರ್ಯೇ ಬಿಂಬಭೂತ ವಿಷ್ಣಾನಂದ ವೈಚಿತ್ರ್ಯಂ ಆದಿತ್ಯಾದಿವತ್ ಆದಿತ್ಯಾತ್ ನಹಿ ಸೂರ್ಯಕಾಂತ ಪ್ರತಿಬಿಂಬಸ್ಯ ಅಗ್ನಿಜನಕತ್ವಶಕ್ತಿ ನಾ ಜಲಗತಶ್ಚ ಇತ್ಯೇತಾವತ ಸೂರ್ಯವೈಚಿತ್ರ್ಯಂ ಆಧಿಕ್ಯಂ ಹಿ ತತ್ರ ನಿಮಿತ್ತಂ ಸೂರ್ಯಚಂದ್ರಾದಿ ಪ್ರತಿಬಿಂಬಂ ವಿನಾ ಅನ್ಯತ್ರ ತಥಾ ವಿಶೇಷ ಅದೃಷ್ಟೇಹೇ. ಈಗ ದೇವರೆಲ್ಲರಿಗೂ ಬಿಂಬ, ಬ್ರಹ್ಮಾದಿಗಳು ಪ್ರತಿಬಿಂಬ ಅಂತ ಹೇಳಿದ್ರು. ಒಬ್ಬರಿಗೂ ಒಂದೇ ಬಿಂಬ ಆದಮೇಲೆ ಎಲ್ಲರೂ ಪ್ರತಿಬಿಂಬ ಎಲ್ಲ ಒಂದೇ ರೀತಿ ಇರಲಿ, ಇನ್ನೊಂದು ರೀತಿ ವಾದ ಇದೆ. ಅಲ್ಲಿ ಆನಂದ ಸ್ವಾಮಿನ ಲೆಕ್ಕ ಹಾಗೆ ಎಲ್ಲರೂ ಕೂಡ ಮುಕ್ತರಾಗ್ತಾರೆ ಅಂದಮೇಲೆ ಮುಕ್ತರಿಗೆಲ್ಲ ಒಂದೇ ಆನಂದ ಇರಲಿ ಅಂತ ಕೇಳಿದ್ದ. ಅದನ್ನು ಇನ್ನೊಂದು ರೀತಿ ಪ್ರಶ್ನೆ ಮಾಡ್ತಾನೆ. ಇವರೆಲ್ಲ ಪರಮಾತ್ಮರ ಪ್ರತಿಬಿಂಬ ಅಂದಮೇಲೆ ಪ್ರತಿಬಿಂಬಗಳೆಲ್ಲ ಹೇಗಿರಬೇಕು? ಒಂದೇ ರೀತಿ ಇರಬೇಕು. ಸೊ ಎಲ್ಲರೂ ಎಲ್ಲ ದೇವರು ಒಂದೇ ರೀತಿ ಇರಲಿ, ಒಂದೇ ರೀತಿ ಇಲ್ಲ ಅಂದಮೇಲೆ ಪ್ರತಿಬಿಂಬ ಅಲ್ಲ. ಎಲ್ಲರೂ ಒಂದು ಒಪ್ಕೋಬೇಕು, ನೀವು ಒಂದು ರೀತಿ ಇರಲಿ ಅಂತ ಒಪ್ಕೋಬೇಕು. ಒಂದು ಒಪ್ಕೊಳ್ಳದೆ ಹೋದರೆ ಪ್ರತಿಬಿಂಬ ಅಲ್ಲ ಅಂತ ಒಪ್ಕೋಬೇಕು. ಎರಡು ನಮಗೆ ಬಾಧಕನೇ, ಅದಕ್ಕೆ ಹೇಳ್ತಾರೆ ಹಾಗಲ್ಲ. பிரம்மாத்யானந்த வைசித்திரே பிம்பபூத விஸ்வானந்த வைசித்திரம், பிம்பபூதனாத விஷ்ணுவினல்ல ஆனந்த அம்போது விசித்திர அல்ல, ஏக்கே பிரம்மானந்தத பிம்பாத்திரிங்க அத்தவா பிரம்மானந்தத பிரதிபிம்பாத்திரி இவரில் விசித்திர இருபார், எரடல ஒன்று கைபிடி என்று தெரிவித்து எடுத்தாரு. சரியல்ல, ஆதித்யவத் ஆதிக்யா திருஷ்டாந்த், ஆதித்யவத் ஆதிக்யா, சூரியன ஒன்னே பிரதிபிம்பவாதரும் கூட எல்லா பிரதிபிம்பம் ஒன்றே இருத்தீவேனோ இல்ல, ஒப்பனே போட்டோனே கலர் போட்டோக்கு எஸ்ட் பேர் வக்தி ஒப்பனே கலர் போட்டோ பிளாக் அண்ட் ஒயிட்டு ಗೊತ್ತಾಯ್ತು, ಒಳ್ಳೆ ಎಕ್ಸ್ಟ್ರಾಡಿನರಿ ಕ್ಯಾಮ್ರಾ, ವೈಡ್ ಆಂಗಲ್ ಲೆನ್ಸು ಅವೆಲ್ಲ ಇದೆ, ಕ್ಲಾರಿಟಿ ಜಾಸ್ತಿ ಇದೆ, ಇದರೊಳಗೆ ಕ್ಲಾರಿಟಿ ಇಲ್ಲ. ಅದು ಬಿಂಬದಲ್ಲಿ ಬಿಂಬ ಒಂದೇ ಆಗಿದ್ರು ಕೂಡ ಫೋಟೋಗಳು ಒಂದೇ ರೀತಿ ಇದೆಯಾ? ನೋಡೋ ಬರೀತಾನು ವರ್ಣಚಿತ್ರಕಾರ ಬರೀತಾನೆ, ಅದು ಅವನ ಚಿತ್ರನೇ, ಬಟ್ ಫೋಟೋದಷ್ಟು ಕ್ಲಾರಿಟಿ ಇಲ್ಲ. ವಿಡಿಯೋದಲ್ಲತ್ರ ಮೂಮೆಂಟೇ ಕಂಡುಬಿಡುತ್ತೆ, ಹೌದಲ್ಲ? ಒಬ್ಬೇ ವ್ಯಕ್ತಿಯ ಪ್ರತಿಬಿಂಬದ ಎಷ್ಟು ವೈಚಿತ್ರ ಇದೆ ಈಗ, ಅರ್ಥ ಆಯ್ತಾ? ಅದು ಆದ್ದರಿಂದ ಒಬ್ಬೇ ಸೂರ್ಯ ನೀರಿನಲ್ಲೂ ಕಾಣಿಸ್ತಾರೆ, ಇನ್ನೆಲ್ಲೆಲ್ಲೋ ಕಾಣಿಸ್ತಾರೆ, ಆದರೆ ಅಗ್ನಿಯಲ್ಲಿರತಕ್ಕಂಥ ಸೂರ್ಯ ಸುಡ್ತಾನೆ, ಆದರೆ ಇದರಲ್ಲಿರೋ ಸೂರ್ಯ ಸುಡೋದಿಲ್ಲ, ನೀರೊಳಗೆ ಸೂರ್ಯ ಸುಡೋದಿಲ್ಲ. ಪ್ರತಿಬಿಂಬ ಎರಡೂ ಪ್ರತಿಬಿಂಬಗಳಾದರೂ ಕೂಡ ವೈಚಿತ್ರ ಹೇಗಿದೆಯೋ ಅದೇ ರೀತಿಯೇ ಎರಡರಲ್ಲೂ ಕೂಡ ಎಲ್ಲ ಜೀವರು ಕೂಡ ಪರಮಾತ್ಮನ ಪ್ರತಿಬಿಂಬವಾಗಿದ್ದರೂ ಕೂಡ ಪರಮಾತ್ಮನ ಲಕ್ಷಣ ಅವರಲ್ಲಿರಬೇಕಾದ ಕಾರಣ ಇಲ್ಲ, ಮತ್ತು ಪರಸ್ಪರ ಏನಿದೆ ವ್ಯತ್ಯಾಸನೂ ಇದೆ ಅಂತ ಹೇಳಿ. ಅಚ್ಚ ಬ್ರಹ್ಮಾದಿ ಆನಂದ ವೈಚಿತ್ರೆ ಬಿಂಬಭೂತ ವಿಷ್ಣುವಾನಂದ ವೈಚಿತ್ರ್ಯ ಆದಿತ್ಯಾದಿ ಆದಿತ್ಯಾದಿವತ್ ಆಧಿಕ್ಯ ನಹಿ ಸೂರ್ಯಕಾಂತ ಪ್ರತಿಬಿಂಬಸ್ಯ ಅಗ್ನಿಜನಕತ್ವ ಶಕ್ತಿ. ಈ ಸೂರ್ಯನ ಬೆಳದಿಂಗಳು ಸೂರ್ಯಕಾಂತ ಸಿಲೆಯ ಮೂಲಕ ಹೋದಾಗ ಸುಳ್ಳಕ್ಕೆ ಶುರುವಾಗುತ್ತೆ, ಮತ್ತು ಇದು ಭೂತ್ಲ ಭೂತನ ಇಟ್ಕೊಂಡು ನೋಡಿದ್ರೆ ಏನಾಗುತ್ತೆ, ಕೆಳಗಿಟ್ಟಾಗ ಸುಟ್ಟು ಬಿಡುತ್ತೆ ಕೆಳಗೆ, ಅದೇ ಸೂರ್ಯನ ಕಿರಣನೇ ಬೇರೆ ಕಡೆ ಅಲ್ಲ, ಅದು ನೀರಲ್ಲಿ ಹೋದ್ರೆ ಸುಡೋದಿಲ್ಲ, ಸೂರ್ಯಕಿರಣದಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಅದು ಭೂತ ಕನ್ನಡಿಯ ಮೂಲಕ ಹೋದಾಗ ಅದು ಕ್ವಾಲಿಟಿ ಚೇಂಜ್ ಆಯಿತು, ಅದೇ ರೀತಿ ನೀರಿನಲ್ಲಿ ಹೋದಾಗ ಚೇಂಜ್ ಆಯಿತು, ಆದರೆ ಸೂರ್ಯ ಮಾತ್ರ ಚೇಂಜ್ ಆಗಿಲ್ಲ. ಅದೇ ರೀತಿಯಲ್ಲಿ ದೇವರು ಬಿಂಬನಾಗಿದ್ದರೂ ಕೂಡ ಪ್ರತಿಬಿಂಬಗಳಲ್ಲಿ ವೈಚಿತ್ರ್ಯ ಒಪ್ಪಬೇಕೇ ಹೊರತು ದೇವರಲ್ಲಿ ಮಾತ್ರ ಒಂದೇ ರೀತಿಯಾದ ಹಿರಿಮೆ ಇದೆ. ನಹಿ ಸೂರ್ಯಕಾಂತ ಪ್ರತಿಬಿಂಬಸ್ಯ ಅಗ್ನಿಜನಕತ್ವ ಶಕ್ತಿ ನಾ ಜಲಗತಶ್ಚ ಇತ್ತೇತಾವತ ಸೂರ್ಯ ವೈಚಿತ್ರ್ಯಂ. ಬಹಳ ಸುಲಭವಾದ ವಾಕ್ಯ, ಸೂರ್ಯನ ಪ್ರತಿಬಿಂಬದಲ್ಲಿ ವೈಚಿತ್ರ್ಯ ಇರೋದು ನಿಜ, ಸೂರ್ಯನ ವೈಚಿತ್ರ್ಯ ಇಲ್ಲ ಎಂಬುದು ನಿಜ. ಆದ್ದರಿಂದ ಜೀವರಲ್ಲಿರತಕ್ಕಂಥ ವೈಚಿತ್ರ್ಯ ಅನ್ನೋದು ದೇವರ ವೈಚಿತ್ರ್ಯಕ್ಕೆ ಕಾರಣವಾಗೋದಿಲ್ಲ. ಆಧಿಕ್ಯಮ್ಮಿ ತತ್ರ ನಿಮಿತ್ತಂ, ಏನು ಕಾರಣ ಅಂದರೆ ಆಧಿಕ್ಯ, ಅಲ್ಲಿ ಪ್ರತಿಬಿಂಬಗಳಲ್ಲಿ ಅಧಿಷ್ಠಾನ ಆಧಿಕ್ಯದಿಂದಾಗಿ ವ್ಯತ್ಯಾಸವಾಗುತ್ತೆ. ಮತ್ತು ಸೂರ್ಯನಿಗೆ ಯಾವ ಲೇಪನೂ ಇಲ್ಲೇ ಇಲ್ಲ, ಭೂತಗನ್ನಡಿಯಲ್ಲಿ ಹೋದರೂ ಕೂಡ ಸೂರ್ಯ ಹಾಗೇ ಇದ್ದ, ನೀರಿನ ಕಿರಣ ಹೋದರೂ ಸೂರ್ಯನಿಗೆ ಏನೂ ಆಗಿಲ್ಲ, ಅದಕ್ಕೆ ದೇವರ ಹಿರಿಮೆಗೆ ಯಾವುದಕ್ಕೇನೂ ಬರೋದಿಲ್ಲ. ಆಧಿಕ್ಯಮ್ಮಿ ತತ್ರ ನಿಮಿತ್ತಂ ಸೂರ್ಯ ಚಂದ್ರಾದಿ ಪ್ರತಿಬಿಂಬಿನ ಅನ್ಯತ್ರ ತಥಾ ವಿಶೇಷ ದೃಷ್ಟೇ. ಸೂರ್ಯಚಂದ್ರಾದಿ ಪ್ರತಿಬಿಂಬಗಳಲ್ಲಿ ವೈಚಿತ್ರ್ಯ ಇದೆ, ಅದು ಮೂಲದಲ್ಲಿ ವೈಚಿತ್ರ್ಯ ಇಲ್ಲ ಸ್ಪಷ್ಟ ಕಂಡಿರೋದ್ರಿಂದ ಬ್ರಹ್ಮಾನಂದದಲ್ಲಿ ವೈಚಿತ್ರ್ಯ ಇರೋದು ಹೌದು. ಬ್ರಹ್ಮಾದಿಗಳ ಆನಂದ ವೈಚಿತ್ರ್ಯ ಇದೆ, ವಿಷ್ಣುವಿನ ಆನಂದದಲ್ಲಿ ವೈಚಿತ್ರ್ಯ ಇಲ್ಲ. ಇವರು ಬಿಂಬ ಪ್ರತಿಬಿಂಬರು, ಅವನು ಬಿಂಬ. ನಚ ನಾನಾಭಾವಾತ್ ವಿಷ್ಣು ಚಿತ್ತ ಪ್ರತಿಬಿಂಬ ರೂಪತಾ ಆಧಿಕ್ಯಾದೇವ ಪ್ರತಿಬಿಂಬೇ ಹಿ ದೋಷಾಶ್ಚ ಪ್ರತೀಯಂತೆ ಅತೋ ಹಿ ಶ್ರುತಿ ಪ್ರತಿಷೇಧತಿ ನೇದಂ ಯತಿದಮುಪಾಸತೆ ಇತಿ. ನಚ ನಾನಾಭಾವಾತ್ ವಿಷ್ಣು ಚಿತ್ತ ಪ್ರತಿಬಿಂಬ ರೂಪತ. ಈಗ ವಿಷ್ಣುವನ್ನು ಧ್ಯಾನ ಮಾಡ್ತಾರೆ ಭಕ್ತರೆಲ್ಲ ಕೂಡ, ಎಲ್ಲ ಭಕ್ತರು ಒಂದಿನ ಧ್ಯಾನ ಮಾಡ್ತಾ ಇದ್ದಾರೆ ಮನಸ್ಸಿನೊಳಗೆ. ಆದ್ದರಿಂದ ಮನಸ್ಸಿನ ದೇವರು ಕಂಡಾಗಾಯ್ತೋ ಇಲ್ಲ ಈಗ, ಸೊ ಅದನ್ನೇ ದೇವರು ಎಂತ ಆಯ್ತು ತಿಳ್ಕೊಬಾರದು. ಮನಸ್ಸಿನಲ್ಲಿ ಕಣ್ಣು ಮುಚ್ಚಿದಾಗ ಏನೋ ಒಂದು ಪ್ರತಿ ವೆಂಕಟೇಶ್ ದೇವರು ನೋಡ್ತಾನೆ, ಆಮೇಲೆ ಕಣ್ಣು ಮುಚ್ಚುತ್ತಾನೆ, ವೆಂಕಟೇಶ್ ಕಂಡಾಗೆ ಕಾಣ್ತಾನೆ ಸ್ವಲ್ಪ ಹೊತ್ತು, ಆಮೇಲೆ ಹೋಗಿಬಿಡುತ್ತೆ ಸ್ವಲ್ಪ ಹೊತ್ತು ಹಾಗೆ ಕಾಣಿಸುತ್ತೆ, ಆಮೇಲೆ ಮರ್ತುಬಿಡ್ತಾನೆ. ಅದಕ್ಕೆ ಅದಕ್ಕೆ ಹೇಳ್ತಾರೆ ಆ ರೀತಿ ಅಲ್ಲ, ಯಾವಾಗಲೂ ಕೂಡ ಅದು ಇನ್ನೂ ದೇವರ ಪ್ರತಿಬಿಂಬನೇ, ಅದು ದೇವರಲ್ಲ. ಹೇಗೆ ದೇವರು ಪ್ರತಿಮೆ ದೇವರಲ್ಲವೋ, ನಾವು ಕಣ್ಣು ಮುಚ್ಚಿದ ದೇವರ ಪ್ರತಿಬಿಂಬ ಕಂಡ್ರೆ ಅದು ದೇವರಲ್ಲ, ಎಷ್ಟೋ ದಿನ ಬಾಳಕಂಡ್ರೆ ಅದೇ ದೇವರು ಕಂಡ ಅಂತ ತಿಳ್ಕೊಂಡ್ಬಿಡ್ತಾರೆ, ಅದು ದೇವರಲ್ಲ. ನಾವು ದೇವರು ತಾನು ತೋರಿಸ್ತಾ ಕಾಣ್ತಾ ಇರುತ್ತೆ, ನಾವು ಕಾಣೋದೆಲ್ಲ ದೇವರಲ್ಲ, ಕಾಣೋದೆಲ್ಲ ದೇವ್ರ ಪ್ರತಿಬಿಂಬಗಳಷ್ಟೇನೆ. ಪ್ರತಿಬಿಂಬೇ ದೋಷಾಶ್ಚ ಪ್ರತಿಯಂತೆ, ದೋಷಗಳಿವೆ ಇದರೊಳಗೆ. ಉದಾಹರಣೆಗೆ ಏನು ದೋಷ ಇದೆ ಪ್ರತಿಮೆಯಲ್ಲಿ? ಜಿಳ್ಳೆ ಓಡಾಡುತ್ತೆ, ಅರ್ಥ ಆಯ್ತಾ? ಅದನ್ನು ನೋಡೋಕೆಲ್ಲ ಏನು ತಿಳ್ಕೊಬಿಟ್ಟು ಪಾತ ದೇವ್ರ ಇಲಿ ಜಿರಳೆ ಎಲ್ಲ ಓಡಾಡುತ್ತೆ, ಅದನ್ನು ವಿಗ್ರಹ ದೇವರಲ್ಲ, ಆ ದೇವ್ರ ಪೂಜೆ ಮಾಡೋದಿಲ್ಲ, ಮೂರ್ತಿ ಪೂಜೆ ನಿಷಿದ್ಧ ಅಂತ ಹೇಳ್ಕೊಂಬಿಟ್ಟು. ನಾವು ಯಾಕೆ ವಿಗ್ರಹ ದೇವರು ಅಂತ ಹೇಳೇ ಇಲ್ಲ, ಫಸ್ಟ್ ಆಫ್ ಆಲ್ ವಿಗ್ರಹ ದೇವರ ಸನ್ನಿಧಾನ ಪೇಪರ್ ತಂದೆ ಫೋಟೋ ಇದೆ, ಆ ಫ್ರೆಂಡಿನ ಫೋಟೋ, ಫೋಟೋ ಹೊರದಾಗಿತ್ತು ಅಷ್ಟು ವ್ಯಕ್ತಿ ಏನಾದಾಗತ್ತಾ? ಏನಾಗೋದಿಲ್ಲ, ಇದು ಅವ್ರಿಗೆ ಗೊತ್ತಿಲ್ಲ ಏನು ಮಾಡಿಬಿಟ್ಟು, ಬಟ್ ಫೋಟೋ ಹೌದು, ಅವನ ಫೋಟೋ ಕೂಡ ಹೌದು, ಅದು ಹರಿದಾಕಿರೋ ಏನಾಗೋದಿಲ್ಲ ಎಂಬುದು ಹೌದು. ನ ಪ್ರತೀಕೆ ನಹಿ ಸಹ ಹೇಳಿದ್ದಾರೆ ಬ್ರಹ್ಮಸೂತ್ರಗಳಲ್ಲಿ, ಪ್ರತೀಕದಲ್ಲಿ ಪರಮಾತ್ಮ ಇಲ್ಲ ಅಂತ ತಿಳ್ಕೊಬೇಡಿ, ಪ್ರತೀಕದೊಳಗಿದ್ದಾನೆ, ಅದು ಪ್ರತೀಕವೇ ದೇವರಲ್ಲ, ಅದು ಇಂಪಾರ್ಟೆಂಟ್. ಪ್ರತೀಕವೇ ದೇವರಲ್ಲ, ಫೋಟೋ ವ್ಯಕ್ತಿಯನ್ನು ರೆಪ್ರೆಸೆಂಟ್ ಮಾಡೋದು ಹೌದು, ಅದೇ ವ್ಯಕ್ತಿಯಲ್ಲ ಎಂಬುದು ಹೌದು. ಅದೇ ರೀತಿಯೇ ನಾವು ಧ್ಯಾನಾದಿಗಳಲ್ಲಿ ಕೂತಾಗ ಮನಸ್ಸಲ್ಲಿ ಕಾಡ್ತಕ್ಕಂಥ ವಾಸನಮಯವಾದ ರೂಪವೇ ದೇವರಲ್ಲ, ಅದಕ್ಕೆ ಅಲ್ಲಿ ದೋಷಗಳಿವೆ. ಆದ್ದರಿಂದ ಅಥೋ ಈ ಶ್ರುತಿ ಪ್ರತಿಷೇಧತಿ ನೇದಂ ಯದಿದಂ ಉಪಾಸತೆ ಐತಿ. ನಾವು ಕಣ್ಮುಚ್ಕೊಂಡೇನು ಉಪಾಸನೆ ಮಾಡ್ತೇವೆ ಅದೇ ದೇವರು ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ದೇವರು ಕಾಣವರಿಗೆ ಅದೊಂದು ಅದೊಂದು ಮಾನಸಿಕ ಪ್ರತಿಮೆ ಅದು, ಅರ್ಥ ಆಯ್ತಾ? ಹೊರಗಿಂದ ಹೇಗೆ ಈ ಪ್ರತಿಮೆಯನ್ನು ಲೋಹಾದಿಗಳ ಪ್ರತಿಮೆ ಅಂದರೆ ವಾಸನಾಮಯ ಪ್ರತಿಮೆ ಅಂತ ಕರೀತಾರೆ. ದೇವರನ್ನ ಯಾತಕ್ಕೆ ನೋಡ್ತೇವೆ ಉಡುಪಿ ತಿರುಪತಿಗೆ ಹೋಗಿ ಅಂತ ಕೇಳಿದರೆ ಚಿಂತನೆ ಮಾಡೋಕ್ಕೆ ಒಂದು ಆಕಾರ ಸಿಗುತ್ತೆ ನಮಗೆ ಅಷ್ಟೇ. ಅದು ಚಿಂತನೆಯ ಚಿಂತನ ವಾಸನಾ ರೂಪವಾದಂಥ ಹೇಗೆ ಸಾಪ್ತ ಪದಾರ್ಥಗಳು ವಾಸನಾಮಯವೋ ವಾಸನಾ ರೂಪವೋ ಹಾಗೆ ನಮ್ಮ ಧ್ಯಾನದಲ್ಲಿ ಕೂತಾ ಕಾಣ್ತಾಗ ಅದೇನೆ. ಬಟ್ ಆವಾಗ ಅಪರೋಕ್ಷ ಜ್ಞಾನ ಆಗುತ್ತೆ ಅಂತ ಹೇಳ್ತಾರಲ್ಲ, ಅವಾಗ ಪ್ರತಿಬಿಂಬ ಅಲ್ಲ, ಸಾಕ್ಷಾತ್ ದೇವರೇ ಕಾಣ್ತಾನೆ. ಅರ್ಥ ಆಯ್ತಾ? ಅದಕ್ಕೆ ಸಾಧನೆ ಮಾಡೋದು ವಾಸನಾಮಯ ರೂಪ. ಅದಕ್ಕೊಂದು ಫೋಟೋ ಕೊಟ್ಟು ಹುಡುಕು ಅಂತಲ್ಲ ಕಳ್ಳನ್ನು, ಹಾಗೆ ಫೋಟೋ ಕೊಟ್ಟು ಹುಡುಕ ಫೋಟೋನೆ ಅವ್ರು ಅಲ್ದ ಹೊರಗೆ ಹುಡುಕಕ್ಕೆ ಉಪಯೋಗ ಆಗುತ್ತೆ. ಅದರಿಂದ ಹೊತ್ತಾನೆ ಫೋಟೋ ಕೊಟ್ಟರೆ ಉಪಯೋಗ ಹೇಗಾಗುತ್ತೋ ದೇವರ ದರ್ಶನದಿಂದ ಉಪಯೋಗ ಆಗುತ್ತೆ. ಅದು ಮತ್ತೆ ಫೋಟೋ ಕೊಡ್ತಾ ಕಳ್ಳ ಸಿಕ್ಕ ಫೋಟೋ ಕೊಟ್ಬಿಟ್ರೆ ನೋಡಿ ಅವ್ರಾಳ್ಡವನ್ನ ಸ್ಪಾಡಿಲ್ಲ, 20 ಲಕ್ಷ ರೂಪಾಯಿ ಕೊಡ್ತೀವಿ ಕಳ್ಳನ ಹಿಡ್ಕೊಂಬಂದಿರಿ ಅಂತ ಫೋಟೋ ಹಿಡ್ಕೊಳ ಕೊಟ್ಬಿಟ್ಟ ಹೋಯ್ತು ಮನೆಗೆ. ಹಾಂ, ಏನು ಕೊಡ್ತಾರೆ ದಡ್ಡ ಅಂತ ಬೈತಾರೆ ಅವಳು. ಅದಾಗ ಫೋಟೋ ಹೇಗೆ ಕಳ್ಳನೇ ಅಲ್ವೋ, ವ್ಯಕ್ತಿನೇ ಅಲ್ವೋ, ಹಾಗೆ ನಾವು ಮಾಡ್ತಕ್ಕಂಥ ವಾಸನಾಮಯ ರೂಪಗಳು ದೇವರಲ್ಲ. ಅದಕ್ಕೆ ನೇತಂ ಯದಿದಂ ಉಪಾಸದೇ ತಲವಕಾರ ಸ್ಪಷ್ಟ ಹೇಳ್ತಾರೆ. ನಾನು ಕಣ್ಣಿಗೆ ಕಾಣೋದು ಅಷ್ಟೇ ದೇವರಲ್ಲ, ಚಿಂತನೆ ಕಾಲಕ್ಕೆ ಕಾಣೋದು ದೇವರಲ್ಲ. ನಚ ನಾನಾವತಾರ ಕೌತುಕ ದರ್ಶನಾತ್ ವಿಷ್ಣು ಕ್ವಚಿತ್ ದೇಶ ಕಾಲಾಂತರೆ ಕೌತುಕಾದೇವ ಸೃಷ್ಟ್ಯಾದಿ ಅಕುರ್ವನ್ ಅನ್ಯಮೇವ ಸಾಮಸ್ತೇನ ನಿಯೋಜಯತಿ ಸರ್ವತ್ರ ಸಮಮೇ ತಸ್ಮಾತ್ ಇತ್ಯಾದಿ ಶ್ರುತ್ವಾ ವಿಹೃತ್ಯ ಕ್ರೀಡಾಯಾಮಪಿ ಸ್ವಾತಂತ್ರ್ಯ. ಅಲ್ಲಿಗೆ ಬಹಳ ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಇನ್ನೊಂದು ಪ್ರಶ್ನೆಗೆ ಅದನ್ನು ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ತಪವೇತಾಯ ಯುತ್ಸವ ಮಾಮಕ ಪಾಂಡವಾಸ್ಯವ ಕಿಮಕುರ್ವತ ಸಂಜಯ ದೇವಂ ನಾರಾಯಣ.